ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಆ ಮಹಾಬೋಧಕನ ಭೋಜನ ವೇಳೆಯ ಸಂಭಾಷಣೆಗಳು. ರೆಫರೆನ್ಸ್ ಪುಟ 3831, ಪುಟದ ಸಂಖ್ಯೆ 25 ಮತ್ತು 26. ಸಬ್ಬತ್ ಎಂಬುವುದು ಯಹೂದ್ಯರಲ್ಲಿ ಒಂದು ಔತಣದ ದಿನವಾಗಿತ್ತು. ಆದರೆ ಧರ್ಮಶಾಸ್ತ್ರ ವಿಧಿಯ ಅನುಸಾರ ಅಡಿಗೆಯನ್ನು ಹಿಂದಿನ ದಿನದಲ್ಲಿ ತಯಾರಿಸಿರಲಾಗಿ ಅದನ್ನು ತಣ್ಣಗೆ ಬಡಿಸಲಾಗುತ್ತಿತ್ತು. ನಮ್ಮ ಕರ್ತನು ಅನೇಕ ಸಂದರ್ಭಗಳಲ್ಲಿ ಸಬ್ಬತ್ ಔತಣಗಳಲ್ಲಿ ಭಾಗವಹಿಸಿದ್ದನ್ನು ನಾವು ಕಂಡುಕೊಂಡಿರುವುದರಿಂದ ಇದರ ಬಗ್ಗೆ ಆತನು ಆಕ್ಷೇಪಿಸದಿದ್ದುದು ಸ್ಪಷ್ಟವಾಗಿತ್ತು. ಆತನ ಶಿಲುಬೆಯ ಮರಣದ ಮುನ್ನ ಬೆಥಾನ್ಯದಲ್ಲಿ ಔತಣವನ್ನು ಸಬ್ಬತ್ ದಿನದಲ್ಲಿ ನಡೆಸಲಾಗಿತ್ತು ಮತ್ತು ಈ ಪಾಠದಲ್ಲಿ ಉಲ್ಲೇಖಿಸಿರುವುದು ಸಹ ಇದರಂತೆಯೇ ಆಗಿತ್ತು. ಅಧಿಕಾರಿಗಳಲ್ಲಿ ಒಬ್ಬನಾದ ಪರಿಸಾಯರ ಮುಖ್ಯಸ್ಥನಿಂದ ಆಹ್ವಾನಿಸಲ್ಪಟ್ಟದ್ದಾಗಿತ್ತು. ಇದರಲ್ಲಿ ನಮ್ಮ ಕರ್ತನ ಸಹಿತವಾಗಿ ಶಿಷ್ಯರು ಒಳಗೊಂಡಿದ್ದು ಅಲ್ಲದೆ ಆತಿಥೇಯನ ಪ್ರಮುಖ ಸ್ನೇಹಿತರುಗಳು, ಪರಿಸಾಯರು ಮತ್ತು ಧರ್ಮೋಪದೇಶಕರಲ್ಲಿ ಅನೇಕರಿದ್ದುದು ಸ್ಪಷ್ಟವಾಗಿತ್ತು. ಯೇಸುವಿನ ಪ್ರಸಿದ್ಧಿಯು ಗಣನೀಯವಾಗಿ ವ್ಯಾಪನಗೊಂಡಿದ್ದು ಈ ಮನುಷ್ಯರು ಆತನೊಡನೆ ನಿಕಟವಾದ ಸಂಪರ್ಕಕ್ಕೆ ಬರಲು ಆಸಕ್ತರಾಗಿದ್ದುದರಲ್ಲಿ ಸಂದೇಹವಿರಲಿಲ್ಲ. ಅವರು ತಮ್ಮದೇ ಆದ ಗುಣಮಟ್ಟದ ಮೂಲಕವಾಗಿ ಆತನ ಗುಣ ಸ್ವಭಾವಗಳ, ಬೋಧನೆಗಳ ಹಾಗೂ ಅದ್ಭುತಗಳ ಬಗ್ಗೆ ತೀರ್ಪು ಮಾಡುವ ದೃಷ್ಟಿಯಿಂದ, ಅಂದರೆ ಈತನು ಮತ ಅಂಧತೆಯುಳ್ಳವನೋ ಇಲ್ಲವೋ, ಈತನು ತನ್ನನ್ನು ಅತಿಯಾಗಿ ಹೊಗಳಿಕೊಳ್ಳುವನೋ ಇಲ್ಲವೋ, ಸಾಧಾರಣ ಜನರು ಏಕೆ ಈತನಿಂದ ಹೀಗೆ ಆಕರ್ಷಿಸಲ್ಪಡುವರು, ಮತ್ತು ಈವರೆಗೂ ನಾವು ತಿಳಿದಿರುವಂತೆ ಇವನು ಎಂದೂ ಔತಣದ ಕರೆಯನ್ನು ನಿರಾಕರಿಸುವುದಿಲ್ಲವಾದರೂ ಏಕೆ ಐಶ್ವರ್ಯವಂತರ ಪ್ರಭಾವಿಗಳ ಸಹವಾಸವನ್ನು ವಿಶೇಷವಾಗಿ ಬಯಸುವುದಿಲ್ಲ? ಯಾವಾಗಲೂ ಇಂಥ ಸನ್ನಿವೇಶಗಳನ್ನು ಸತ್ಯದ ವಿಷಯವಾಗಿಯೂ, ಪರಲೋಕದಲ್ಲಿರುವ ತಂದೆಯನ್ನು ಮಹಿಮೆ ಪಡಿಸುವುದರಲ್ಲಿಯೂ ತನ್ನ ಸಂಪರ್ಕದಲ್ಲಿ ಬಂದವರಿಗೆ ಸಹಾಯ ಮಾಡಿ ಉಪದೇಶಿಸಿ ಅವರಿಗೆ ಹಿತವನ್ನು ಉಂಟು ಮಾಡುವ ಅವಕಾಶಗಳನ್ನಾಗಿ ಬಳಸಿಕೊಳ್ಳುತ್ತಿರುವುದರ ಬಗ್ಗೆ ತಿಳಿದುಕೊಳ್ಳಲು ಬಯಸುತ್ತಿದ್ದರು. ಅತಿಥಿಗಳು ಈತನ ಮೇಲೆ ಸಹಾನುಭೂತಿ ಹೊಂದಿರುವುದಕ್ಕಿಂತಲೂ ಹೆಚ್ಚಾಗಿ ಈತನಲ್ಲಿ ಹುಳುಕನ್ನು ಹುಡುಕುವ ಸಲುವಾಗಿ ಎಚ್ಚರಿಕೆಯಿಂದ ಗಮನಿಸುತ್ತಿದ್ದರು. ಅವರು ಆತನಲ್ಲಿರುವ ಸದ್ಗುಣಗಳಿಗಿಂತಲೂ ಅಧಿಕವಾಗಿ ನ್ಯೂನತೆಗಳನ್ನು ಕಂಡುಕೊಳ್ಳಲು ನೋಡುತ್ತಿದ್ದರು. ಇತರರಂತೆಯೇ ಇವರಿಗೂ ಯಾವ ದೋಷವನ್ನು ಕಂಡುಹಿಡಿಯಲಾಗಲಿಲ್ಲ. ಬಹುಶಃ ಆಕಸ್ಮಿಕವಾಗಿಯೋ ಇಲ್ಲವೇ ಸಂಚಿನ ಮೂಲಕವಾಗಿಯೋ ಆ ಕೂಟದಲ್ಲಿ ಜಲೋದರವುಳ್ಳ ಒಬ್ಬ ಮನುಷ್ಯನು ಇದ್ದನು. ಇವನು ಆ ಮನೆಯವರಲ್ಲಿ ಒಬ್ಬನೋ ಇಲ್ಲವೇ ಆ ಕುಟುಂಬದ ಒಬ್ಬ ಸದಸ್ಯನಾಗಿಯೋ ಆಗಿದ್ದು, ವಾಸ್ತವದಲ್ಲಿ ನ್ಯೂನತೆ ಉಳ್ಳ ಈ ಮನುಷ್ಯನಿಗೆ ಗುಣಪಡಿಸಿಕೊಳ್ಳುವುದನ್ನು ಪ್ರಸ್ತಾಪಿಸುವ ದೃಷ್ಟಿಯಿಂದಲೇ ನಮ್ಮ ಕರ್ತನನ್ನು ಕರೆದಿರುವ ಸಾಧ್ಯತೆಯೂ ಇತ್ತು. ನಮ್ಮ ಕರ್ತನು ರೋಗ ಪೀಡಿತರ ಬಗ್ಗೆ ವಿಶೇಷವಾದ ಸಹಾನುಭೂತಿ ಭಾವನೆ ಹೊಂದಿದ್ದಂತೆ ತೋರುತ್ತದೆ. ಅಲ್ಲದೆ ಆತನು ಕೂಡಲೇ ಜಲೋದರವುಳ್ಳ ಈ ಮನುಷ್ಯನನ್ನು ಗಮನಿಸಿದ್ದನು. ಯಾರೇ ಇತರರ ಹಾಗೆಯೇ ಪರಿಸಾಯರು ಅದ್ಭುತಕ್ಕೆ ಸಾಕ್ಷಿಯಾಗಿರಲು ಆಸಕ್ತರಾಗಿದ್ದುದು ನಿಸ್ಸಂದೇಹವಾಗಿತ್ತು. ಮತ್ತು ಆ ಸಮಯದಲ್ಲಿ ಅವರ ಪದ್ಧತಿಯ ಅನುಸಾರವಾಗಿ ಇಂಥ ಅದ್ಭುತಗಳನ್ನು ಸಬ್ಬತ್ತಿನದಲ್ಲಿ ಮಾಡುವುದು ಸಹ ಒಂದು ಅಸಭ್ಯ ವರ್ತನೆಯಾಗುತ್ತಿತ್ತು. ನಮ್ಮ ಕರ್ತನು ಈ ಸಂದರ್ಭವನ್ನು ನಿಭಾಯಿಸಲು ಉತ್ಸುಕನಾಗಿದ್ದುದು ಸ್ಪಷ್ಟ. ಆತನು ಮೊದಲು ತನ್ನನ್ನು ಕರೆದವನನ್ನು ಮತ್ತು ಪಾಂಡಿತ್ಯವುಳ್ಳ ಆತನ ಜೊತೆಯವರನ್ನು ಸಬ್ಬತ್ತಿನದಲ್ಲಿ ಕಾಯಿಲೆಯವರನ್ನು ಗುಣಪಡಿಸುವುದು ಸರಿಯೋ ಸರಿಯಲ್ಲವೋ ಎಂದು ವಿಚಾರಿಸಿದನು. ಜನರಿಂದ ಮಂಡಿಸಲಾದ ಇಂಥ ಪ್ರಶ್ನೆಗಳಿಗೆ ಯಾವ ಸಮಯದಲ್ಲಾದರೂ ಉತ್ತರಿಸುವಲ್ಲಿ ಧರ್ಮೋಪದೇಶಕರು ಸಮರ್ಥರು, ಅದನ್ನು ಇಚ್ಛಿಸುವವರು ಆಗಿರುವರೆಂಬುದನ್ನು ನಿರೀಕ್ಷಿಸಲಾಗಿತ್ತು. ಆದಾಗ್ಯೂ ಈ ಮಹಾಬೋಧಕನ ಸಮಕ್ಷಮದಲ್ಲಿ ಅವರು ಉತ್ತರಿಸದೆ ಮೌನವಾಗಿದ್ದರು. ಈತನು ಯಾವ ಕ್ರಮವನ್ನು ಅನುಸರಿಸುವನೆಂಬುದನ್ನು ಅವರಿಗೆ ನೋಡಬೇಕಿತ್ತು. ಆತನಿಗೆ ಅಡ್ಡಿಪಡಿಸಲು ಅವರು ಆಶಿಸಲಿಲ್ಲ. ಬಹುಶಃ ಈ ಸಂಬಂಧವಾಗಿ ಆತನಲ್ಲಿ ತಪ್ಪು ಕಂಡುಹಿಡಿಯುವ ಅವಕಾಶವನ್ನು ಅವರು ಬಯಸಿದ್ದರು. ಸಬ್ಬತ್ತಿನದಲ್ಲಿ ಗುಣಪಡಿಸುವುದಕ್ಕೆ ಧರ್ಮಶಾಸ್ತ್ರದಲ್ಲಿ ಯಾವ ಆಕ್ಷೇಪಣೆಯೂ ಇಲ್ಲದಿರುವುದನ್ನು ತೋರಿಸಿ ನಮ್ಮ ಕರ್ತನು ಅದ್ಭುತವನ್ನು ನೆರವೇರಿಸಿದನು. ಹೇಗೆಂದರೆ ಆತನು ಅವನ ಕೈ ಹಿಡಿದು ಅವನಿಗೆ ವಾಸಿ ಮಾಡಿ ಕಳುಹಿಸಿದ್ದನು. ಇಲ್ಲಿ ಸೂಚಿತವಾಗಿರುವುದೇನೆಂದರೆ ಈ ಅದ್ಭುತವು ತನ್ನ ಮೂಲಕವಾಗಿ ದೇವರ ಶಕ್ತಿಯಿಂದ ನಡೆಸಲಾಯಿತೆಂಬುವುದು. ಹೀಗೆ ದೊಡ್ಡದಾಗಿ ಪ್ರದರ್ಶಿತವಾಗಬೇಕೆಂದು ನಮ್ಮ ಕರ್ತನು ಆ ಬಾಧಿತನನ್ನು ಒಂದು ವಿಧವಾಗಿ ಮುಟ್ಟಿದ್ದನು.